హరి ఓం శ్రీ గురుభ్యో నమః. అభ్రమం బంగరయితం అజనం విమలం సదా ఆనందతీర్థమతులం వదే తాపత్రయాపహం మిథ్యా సిద్ధాంత దుద్ధ్వాంత విధ్వంసన విచక్షణ జయతీర్థాఖ్యతరణిర్భాసతాం నోహృదం వరే అత్తికల్పితకల్పోయం ప్రత్యత్తికేసరి వ్యాసతీర్థగురుర్భూయాద్ అస్మదిష్టాత్ సిద్ధయే తపో విద్యావిరత్యాది సద్గుణోగాకరానహం వాదిరాజగురున్ వందే హయగ్రీవపదాశ్రయాన్ పూజ్య రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధ్వాంతరవయే వైష్ణవేందీవరేందవే శ్రీరాఘవేంద్రగురవే నమోత్తిందయాళవే ఆపాదమౌళిపర్యంతం గురూణామాకృతిం స్మరే తేన విఘ్నాః ప్రణశ్యంతి సిద్ధ్యం చ మనోరథాః. హరిః ఓం శ్రీ గురుభ్యో నమః. నావు భగవద్గీతయల్లి ఒಂದು ತಿಂಗಳು ಕಳೆಗಾಯಿತು ಕ್ಲಾಸ್ ಆಲ್ಮೋಸ್ಟ್. ಸೊ ಈಗ 21ನೇ ಶ್ಲೋಕ. ವೇದಾವಿನಾಶಿನಂ ನಿತ್ಯಂ ಯೇನ ಮದಮವೇಯಂ ಕಥಂ ಸ ಪುರುಷ ಪಾರ್ಥ ತಂ ಘಾತಯತಿ ಹಂತಿಕಂ, ಅದನ್ನು ನೋಡ್ತಾ ಇದ್ದೀವಿ. ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳ ಮೂಲಕವಾಗಿ ಅದರ ಅರ್ಥವನ್ನು ನೋಡಿದ್ದೀವಿ. ಗೀತಾ ವಿವೃತಿಯಲ್ಲಿ ಆಚಾರ್ಯರು ಹೇಳಿದ ಮಾತುಗಳಿಗೆ ಭಾಷ್ಯ ತಾತ್ಪರ್ಯಗಳನ್ನು ಆಧಾರವಾಗಿಟ್ಟುಕೊಂಡು ರಾಯರು ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಧಿ ಪಾರ ಅಂತ ಹೇಳಿದಂತೆ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಮಧ್ವಾಚಾರ್ಯರು ಹೇಳಿದ ರೀತಿಯಲ್ಲಿ ಅದಕ್ಕೆ ಅನುಗುಣವಾಗಿ ಗೀತಾವಿವೃತಿಯಲ್ಲಿ ಆ ಅರ್ಥವನ್ನೇ ವಿಸ್ತಾರ ಮಾಡಿದ್ದಾರೆ, ವಿವರವಾಗಿ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಇದನ್ನು ನೋಡಿದ ಒಂದು ರೀಕ್ಯಾಪ್ ಮಾಡಿದಂಗಿರುತ್ತೆ ಭಾಷೆ ತಾತ್ಪರ್ಯದಲ್ಲಿ ಏನು ನೋಡಿದೀವಿ ಅಂತೇಳಿ. ಎಸ್ಪೆಷಲಿ ಆಚಾರ್ಯರು ಭಾಷೆ ತಾತ್ಪರ್ಯದಲ್ಲಿ ಈ ಶ್ಲೋಕದಲ್ಲಿ ಹೇಳುವಾಗ ಆ ನಿತ್ಯ ಆಮೇಲೆ ಅವಿನಾಶಿ ಅನ್ನುವ ಎರಡು ಶಬ್ದಗಳು ಅದು ಬಂದ್ರೆ ಅದಕ್ಕೆ ಪುನರುಕ್ತಿ ದೋಷ ಇಲ್ಲದೆ ಒಂದು ಜೀವಪರವಾಗಿ ಒಂದು ಪರಮಾತ್ಮ ಪರವಾಗಿ ಅರ್ಥವನ್ನು ಹೇಳಿ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಭಾಷೆಯಲ್ಲಿ ಎರಡೂ ಜೀವಪರವಾಗಿ ಅರ್ಥವನ್ನು ಹೇಳಿದ್ರು ಕೂಡ ಬೇರೆ ಬೇರೆ ಅರ್ಥವನ್ನು ಬೇರೆ ಅರ್ಥಗಳನ್ನು ಆ ಶಬ್ದಕ್ಕೆ ಕೊಟ್ಟು ಪುನರುಕ್ತಿ ದೋಷ ಅಂದ್ರೆ ಹೇಳಿದ್ದೇ ಮತ್ತು ಅವಿನಾಶಿ ನಿತ್ಯ ಅನ್ನೋದು ಹೇಳಿದ್ದೇ ಹೇಳದೆ ಅದೇ ಅರ್ಥದಲ್ಲಿ ಬರದೇ ಇರುವಂತಹ ಪುನರುಕ್ತಿ ದೋಷವಿಲ್ಲದೆ ಅಂದ್ರೆ ರಿಪಿಟೇಷನ್ ಫ್ಲಾ ಆಫ್ ರಿಪಿಟೇಷನ್ ಇಲ್ಲದೇ ಇರುವಂತೆ ಅರ್ಥವನ್ನು ಮಾಡಿ ಹೇಳಿದ್ದಾರೆ ಆಚಾರ್ಯರು. ಸೊ ಅದನ್ನ ನೋಡಿದ್ದೀವಿ. ನಮಗೆ ಇನ್ನೊಂದು ಕೂಡ 19ನೇ ಪದ್ಯದಲ್ಲಿ 19ನೇ ಶ್ಲೋಕ, ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇದು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ ಅಲ್ಲಿ ಹೇಳಿದ್ದು. ಆಮೇಲೆ 21ನೇ ಶ್ಲೋಕ, ವೇದಾವಿನಾಶಿನಂ ನಿತ್ಯಂ ಏನ ಮದಮವೀಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತೇತಿ ಹಂತಿಕಂ. ಎರಡೂ ಒಂದು ವಿಧವಾಗಿ ಸೇಮ್ ಥಾಟ್, ಸೇಮ್ ಕೈಂಡ್ ಆಫ್ ಥಾಟ್ ರಿಪೀಟ್ ಮಾಡಿದಂಗೆ, ಸಮ್ ಕೈಂಡ್ ಆಫ್ ರಿಪಿಟೇಷನ್ ಇದ್ದಂಗೆ ತೋರತ್ತೆ. ಆದ್ರೆ ಅದು ರಿಪಿಟೇಷನ್ ಅಲ್ಲ ಅನ್ನೋದು. ಫಸ್ಟ್ ಆಫ್ ಆಲ್ ವಾಟ್ ಈಸ್ ದ ಮೀನಿಂಗ್ ದಟ್ ಈಸ್ ಕನ್ವೇಡ್ ಆ ಮುಂಚಿನ ಶ್ಲೋಕದಲ್ಲಿ ಈ ಇಲ್ಲಿ ಶ್ಲೋಕದಲ್ಲಿ ಕೂಡ ವಾಟ್ ಈಸ್ ದ ಸೆಂಟ್ರಲ್ ಥಾಟ್ ಅಂತ ಹೇಳಿದರೆ, ನಮಗೆ ಪರಮಾತ್ಮನ ವಿಷಯದಲ್ಲಿ ಜೀವನ ವಿಷಯದಲ್ಲಿ ಈ ಹನನ ಅಂದ್ರೆ ಕೊಲ್ಲುವುದು ಕೊಲ್ಲಲ್ಪಡುವುದು ಅನ್ನುವ ಒಂದು ವಿಷಯದಲ್ಲಿ ನಮಗೆ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ ಅವಕಾಶವಿದೆ, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬರಕೂಡದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಜೀವಪರವಾಗಿ ಅರ್ಥ ಮಾಡಿದರೆ ಜೀವನಿಗೆ ಇನ್ನೊಂದು ಜೀವದಿಂದಲೂ ಸಾವು ಇಲ್ಲ, ದಟ್ ಮೀನ್ಸ್ ಜೀವ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಅದೆಲ್ಲರಿಗೂ ತಿಳಿದ ವಿಷಯವೇ. ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮ ಸಹಿತ ಜೀವನನ್ನು ಕೊಲ್ಲುವುದಿಲ್ಲ. ದೋ ಹಿ ಈಸ್ ಆಲ್ ಇಂಡಿಪೆಂಡೆಂಟ್, he will never destroy a jeeva. avanige swatantra iddaru sahita avanu yava jeevananu samhara jeeva chaitanyada hanana kriya andre kollal paduvudu aguvudilla, paramaatmanindalo aguvudilla, innond jeevanindalo aguvudilla. deha paravagi artha maadide andre in terms of the body kollal paduvudu kolluvudu agutte nadiyutte, because we see people getting killed. andre enu kolluvudandre enu saavu kolluvudandre separating jeeva with the body. ಸೊ ದೇಹಪರವಾದ ಸಾವು ಅಂದ್ರೆ ಲೌಕಿಕವಾದ ದ ವರ್ಲ್ಡ್ಲಿ ವೇ ಆಫ್ ಕಿಲ್ಲಿಂಗ್ ಆರ್ ಡೈಯಿಂಗ್ ಅದು ದೇಹಪರವಾಗಿ ಸಾಧ್ಯವಾಗುತ್ತೆ. ಆದರೆ ಅದು ಕೂಡ ಜೀವ ದ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ಸ್ವತಂತ್ರವಾಗಿ ಮಾಡುವುದಿಲ್ಲ, ಪರಮಾತ್ಮ ಮಾತ್ರವೇ ಸ್ವತಂತ್ರವಾಗಿ ಮಾಡ್ತಾನೆ. ಯಾರಾದರೆ ತಾನೇ ಕೊಲ್ಲುತ್ತಿದ್ದೀನಿ ತನ್ನಿಂದಲೇ ಕೊಲ್ಲಲ್ಪಡುತ್ತಾರೆ ಅಂತ ತಿಳ್ಕೊಳ್ತಾನೋ ಅವನು ಅಜ್ಞಾನಿ ಅಂತೇಳಿ. ಹಾಗಾದ್ರೆ ಈಗ ಮರ್ಡರ್ ಅವರು ಬಂದು ಒಂದು ಮರ್ಡರ್ ಮಾಡಿಬಿಟ್ಟು ಐ ಡಿಡ್ ನಾಟ್ ಡೂ, ನನಗೆ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನೇ ನನ್ನಿಂದ ಕೊಲ್ಲಿಸಿದ್ದಾನೆ ಅಂತ ಹೇಳಿ ಎಸ್ಕೇಪ್ ಮಾಡ್ಕೋಬೋದಲ್ಲವಾ ಅಂತ ಹೇಳಿದ್ರೆ ಅದು ಇಲ್ಲ. ಯಾಕಂದ್ರೆ ಅವರು ಸ್ವಾರ್ಥ ಚಿಂತನೆಯಿಂದ ಮಾಡ್ತಾ ಇದ್ದಾನೆ ಹೊರತು ಮಹಾಜ್ಞಾನದಿಂದ, ಒಂದು ಪರಮಾತ್ಮನೇ ಎಲ್ಲ ಮಾಡುತ್ತಾನೆ ಮಾಡಿಸ್ತಾನೆ ಅನ್ನುವ ಜ್ಞಾನದಿಂದ ಅವನು ಮಾಡ್ತಾ ಇಲ್ಲ, ಕೇವಲ ತನ್ನ ಸ್ವಾರ್ಥದಿಂದ ಒಂದು ದುಷ್ಟ ಪ್ರವೃತ್ತಿಯಿಂದ ಮಾಡ್ತಾ ಇದ್ದಾನೆ ಹೊರತು ಇಟ್ ಈಸ್ ನಾಟ್ ಔಟ್ ಆಫ್ ವಿಶೇಷ ಜ್ಞಾನದಿಂದ ಮಾಡುವ ಕ್ರಿಯೆ ಅಲ್ಲ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಅಂದ್ರೆ ನಮಗೆ ಸರಿಯಾದ ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆ ಇದ್ದವನು ತಪ್ಪು ಕೆಲಸವನ್ನು ಮಾಡುವುದಿಲ್ಲ, ಪರಮಾತ್ಮ ನನ್ನಿಂದ ತಪ್ಪು ಕೆಲಸವನ್ನು ಮಾಡಿಸಕೂಡದು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ತನ್ನ ಅಸ್ವಾತಂತ್ರ್ಯವನ್ನು ತಿಳ್ಕೊಂಡು ಪರಮಾತ್ಮನ ಧ್ಯಾನದಿಂದ ಮೋಕ್ಷದ ಕಡೆ ಪ್ರಯಾಣ ಮಾಡ್ತಾನೆ ಸರಿಯಾದ ಜ್ಞಾನವುಳ್ಳವನು. ಅದಕ್ಕೆ ಈ 19ನೇ ಶ್ಲೋಕದಲ್ಲಿ ತಪ್ಪು ತಿಳುವಳಿಕೆ ಎಂಥದ್ದು ಅಂತ ಹೇಳಿದ ಮೇಲೆ, ಅಂದ್ರೆ ಯಾರಾದ್ರೆ ಯ ಏನಂ ವೇತ್ಯ ಅಂತಾರಂ, ಈ ವಿಧವಾಗಿ ಯಾರಾದ್ರೆ ತಪ್ಪು ತಿಳ್ಕೊಳ್ತಾರೋ, ಉಭೌ ತೌ ನ ವಿಜಾನಿತೋ, ಅವರೆಲ್ಲರೂ ಕೂಡ ಆ ಎರಡು ವಿಧವಾದ ಮನುಷ್ಯರು ಕೂಡ ಅಂದ್ರೆ ತಾವು ಕೊಲ್ಲಲ್ಪಡುತ್ತಾ ಇದ್ದೀವಿ, ಕೊಲ್ಲುತ್ತಾ ಇದ್ದೀವಿ, ಇಲ್ಲ ಜೀವಸ ಕೊಲ್ಲಲ್ಪಡುತ್ತಾ ಇದ್ದಾನೆ, ಇಲ್ಲ ದೇಹ ಸ್ವತಂತ್ರವಾಗಿ ನಾನು ಕೊಲ್ಲುತ್ತಾ ಇದ್ದೀನಿ, ಈ ವಿಧವಾಗಿ ತಿಳ್ಕೊಂಡವರೆಲ್ಲರೂ ಕೂಡ ಅಜ್ಞಾನಿಗಳು ಅನ್ನೋದನ್ನು 19ನೇ ಶ್ಲೋಕದಲ್ಲಿ ಹೇಳಿದರೆ, 21ನೇ ಶ್ಲೋಕದಲ್ಲಿ ಜ್ಞಾನಿಗಳು ಅಂದ್ರೆ ವೇದ ಅವಿನಾಶಿನಂ ನಿತ್ಯಂ ಅಂತೇಳಿ, ಅಂದ್ರೆ ಈ ವಿಧವಾಗಿ ಅವಿನಾಶಿ ನಿತ್ಯ ಆದಂತಹ ಈ ಜೀವನನ್ನು ಈ ಪರಮಾತ್ಮನನ್ನು ಯಾರಾದ್ರೆ ತಿಳ್ಕೊಳ್ತಾರೋ ಅವನು ಅಜ್ಞಾನ ಇಲ್ಲದೆ ಇರ್ತಾನೆ, ಜ್ಞಾನಿಯಾಗಿರ್ತಾನೆ. ಕಥಂಸ ಪುರುಷ ಪಾರ್ಥ ಕಂ ಘಾತ ಇತಿ ಹಂತಿಕಂ ಅಂತೇಳಿ ಹೇಳುವುದರ ಮೂಲಕವಾಗಿ ನಾನು ಇವನ್ನ ಈ ವಿಧವಾಗಿ ಮಾಡ್ತಾ ಇಲ್ಲ ಅಂತ ಸರಿಯಾದ ತಿಳುವಳಿಕೆಯಿಂದ ಇರ್ತಾನೆ. ಅಂದ್ರೆ ಇಲ್ಲಿ ಜ್ಞಾನಿಯ ಲಕ್ಷಣ, 19ರಲ್ಲಿ ಅಜ್ಞಾನಿಯ ಲಕ್ಷಣವನ್ನು ಹೇಳಿದರೆ 21ನೇ ಶ್ಲೋಕದಲ್ಲಿ ಜ್ಞಾನಿಯ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅದು ಗೀತಾವಿರುತ್ತಿಯಲ್ಲಿ ಒಂದೊಂದು ವಾಕ್ಯವನ್ನು ತಗೊಂಡು ವಿಲ್ ಗೋ ಇನ್ ಡೀಟೇಲ್ ಏನರ್ಥ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಯ ಏನಂ ಇತಿ ಶ್ಲೋಕೆ ಜೀವ ಚೈತನ್ಯಸ್ಯ ಹನನಂ ವಾ ಹನನ ಕ್ರಿಯಾಯಾಂ ಸ್ವಾತಂತ್ರ್ಯಂ ವಾ ಮನ್ಯಮಾನಃ ನ ಜಾನಾತಿ. ಯ ಏನಂ ಇತಿ ಶ್ಲೋಕೆ ಈ ಶ್ಲೋಕದಲ್ಲಿ, ಯ ಏನಂ ಅನ್ನುವ ಈ ಶ್ಲೋಕದಲ್ಲಿ ಜೀವ ಚೈತನ್ಯಸ್ಯ ಜೀವದ ಚೈತನ್ಯ ಅಂದ್ರೆ ದ ಸ್ಪಿರಿಟ್ ದ ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸ್ ಆಫ್ ದ ಜೀವ ಅಂದ್ರೆ ಜೀವದೇ ಜೀವ ಸ್ವಭಾವವನ್ನು ಯಾರಾದರೆ ಹನನಂ ಕೊಲ್ಲಲ್ಪಡುತ್ತಾ ಇದೆ, ಹನನ ಕ್ರಿಯಾಯ ಸ್ವಾತಂತ್ರ್ಯಂವ ಅಂದ್ರೆ ಕೊಲ್ಲುವುದರಲ್ಲಿ, ಯಾವುದರನ್ನು ಕೊಲ್ಲುವುದರಲ್ಲಿ, ದೇಹವನ್ನು ಕೊಲ್ಲುವುದರಲ್ಲಿ ಸ್ವತಂತ್ರವನ್ನು ಅಂದ್ರೆ ತಾನೇ ನಾನು ಕೊಲ್ಲುತ್ತಾ ಇದ್ದೀನಿ, ನಾನು ಸ್ವತಂತ್ರವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ವಾ ಮನ್ಯಮಾನಃ ಆ ವಿಧವಾಗಿ ತಿಳುಕೊಂಡ ಅವನು ನ ಜಾನಾತಿ ಇತಿ, ಅವನು ಸರಿಯಾಗಿ ತಿಳುವಳಿಕೆ ಇಲ್ಲದವನು. ಅತ್ರ ಜೀವಚಿತಃ, ಯಾಕೆ ಅಂದ್ರೆ ಈ ಜೀವ ಚೈತನ್ಯಕ್ಕೆ ಬಿಂಬ ಉಪಾಧಿ ಸನ್ನಿಧಿ ಅನಾಶ ಹೇತುಕ ನಿತ್ಯತ್ವ ಪ್ರತಿಬಿಂಬತ್ವ ಹೇತುಕ ಅಸ್ವಾತಂತ್ರ್ಯ ರೂಪ ಹೇತು ಉಕ್ತವು ಅಂತ ಹೇಳಿ. ಇಲ್ಲಿ ನೋಡ್ರಿ ಎಷ್ಟೊಂದು ಒಂದು ಪ್ರಮೇಯಗಳನ್ನು ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಜೀವ ಚೈತನ್ಯಕ್ಕೆ ಬಿಂಬ ಉಪಾಧಿ ಸನ್ನಿಧಿ ಅನಾಶ ಹೇತುಕ ನಿತ್ಯತ್ವ, ಅಂದ್ರೆ ಯಾಕೆ ಜೀವನಿಗೆ ನಿತ್ಯತ್ವ ಇದೆ, ಅಂದ್ರೆ ಈ ಜೀವ ಸ್ವಭಾವಕ್ಕೆ ಯಾಕೆ ಡಿಸ್ಟ್ರಕ್ಷನ್ ಇಲ್ಲ ಅನ್ನೋದನ್ನು ಒಟ್ಟಿಗೆ ಹೇಳ್ತಾ ಇದ್ದಾರೆ. ಏನಂದ್ರೆ ಬಿಂಬಕ್ಕೆ ನಿತ್ಯತ್ವ ಇದೆ, ಆ ಬಿಂಬಕ್ಕೆ ನಿತ್ಯತ್ವ ಇದಕ್ಕೋಸ್ಕರ ಪ್ರತಿಬಿಂಬನಾದಂತ ಜೀವನಿಗೂ ನಿತ್ಯತ್ವ ಇದೆ. ಯಾಕೆ ಅಂದ್ರೆ ಉಪಾಧಿ ಸನ್ನಿಧಿ ಅನಾಶ ಹೇತು, ಅಂದ್ರೆ ಇಲ್ಲಿ ಉಪಾಧಿ ಯಾವುದು ಅಂದ್ರೆ ಜೀವದ ಸ್ವರೂಪವೇ ಉಪಾಧಿಯಾಗಿದೆ, ದಟ್ ಈಸ್ ದಿ ರಿಫ್ಲೆಕ್ಟಿಂಗ್ ಮೀಡಿಯಂ. ಪರಮಾತ್ಮ ಬಿಂಬನಾಗಿದ್ದಾನೆ, ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆಕೋಸ್ಕರ ಆ ಸನ್ನಿಧಿ ಯಾವಾಗಲೂ ನಾಶವಾಗದ, ದಟ್ ಮೀನ್ಸ್ ಆಲ್ವೇಸ್ ಜೀವ ಈಸ್ ಅಲಾಂಗ್ ವಿತ್ ಪರಮಾತ್ಮ. ಆ ಕಾರಣದಿಂದ ಸನ್ನಿಧಿ ನಾಶವಿಲ್ಲದ ಕಾರಣದಿಂದ ಹೇತುಕ ಸೊ ಸನ್ನಿಧಿ ಅನಾಶ ಹೇತುಕ, ಆ ಸನ್ನಿಧಿ ನಾಶವಾಗದೇ ಇರುವ ಕಾರಣದಿಂದ ನಿತ್ಯತ್ವ ಪ್ರತಿಬಿಂಬತ್ವ ಹೇತುಕ, ಅಂದ್ರೆ ಆ ಪ್ರತಿಬಿಂಬವು ಕೂಡ ನಿತ್ಯತ್ವವನ್ನು ಹೊಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಸ್ವಾತಂತ್ರ್ಯ ರೂಪ ಹೇತು ಅಂದ್ರೆ ಅಷ್ಟಿದ್ರು ಕೂಡ ಪ್ರತಿಬಿಂಬಕ್ಕೆ ನೋಡ್ರಿ ಯಾವಾಗಲೂ ಅಸ್ವಾತಂತ್ರ್ಯ, ದಟ್ ಮೀನ್ಸ್ ಎ ರಿಫ್ಲೆಕ್ಷನ್ ಇಸ್ ಆಲ್ವೇಸ್ ಡಿಪೆಂಡೆಂಟ್ ಆಬ್ಜೆಕ್ಟ್ ಇಸ್. ನಾವು ಕನ್ನಡಿ ಮುಂಚೆ ನಿಂತ್ಕೊಂಡ್ರೆ ನಾವು ಕೈಯಲ್ಲಾಡಿಸಿದ್ರೆ ಕನ್ನಡಿನಲ್ಲಿರುವ ಪ್ರತಿಬಿಂಬವು ಕೈಯಲ್ಲಾಡಿಸುತ್ತೆ, ದಟ್ ಮೀನ್ಸ್ ಆಲ್ವೇಸ್ ದ ರಿಫ್ಲೆಕ್ಷನ್ ಇಸ್ ಡಿಪೆಂಡೆಂಟ್ ಅಂಡ್ ಇಟ್ ಈಸ್ ಡಸ್ ನಾಟ್ ಹ್ಯಾವ್ ಇಂಡಿಪೆಂಡೆಂಟ್ ಮೂವ್ಮೆಂಟ್, ಆಬ್ಜೆಕ್ಟ್ ಹ್ಯಾಸ್ ಇಂಡಿಪೆಂಡೆಂಟ್. ಪರಮಾತ್ಮ ಬಿಂಬನಾಗಿದ್ದಾನೆ ಕೋಸ್ ಅವನು ಸ್ವತಂತ್ರನಾಗಿದ್ದಾನೆ, ನಾವು ಪ್ರತಿಬಿಂಬರು ಕೂಡ ನಾವು ಅಸ್ವತಂತ್ರ. ಸೊ ಪ್ರತಿಬಿಂಬ ಅಂತ ಹೇಳುವುದರ ಮೂಲಕವಾಗಿ ನಿತ್ಯತ್ವವನ್ನು ಹೇಳಿದಂತೆ ಆಯಿತು, ಅಷ್ಟೇ ಅಲ್ಲದೆ ಅಸ್ವಾತಂತ್ರ್ಯವನ್ನು ಹೇಳಿದಂತೆ ಆಯಿತು. ಸೊ ಈ ವಿಧವಾಗಿ ಅಸ್ವಾತಂತ್ರ್ಯ ರೂಪ ಹೇತು ಉಕ್ತವು ಈ ಎರಡನ್ನೂ ಹೇಳಿದಂತೆ ಆಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಸ್ತು ಜೀವಚಿತಃ ನಿತ್ಯತ್ವಂ ಹರೇಹೇ ಸ್ವಾತಂತ್ರ್ಯಂ ಚ ಜಾನಾತಿ ಸ ಜ್ಞಾನಿ. ಯಾರಾದರೆ ಈ ಜೀವ ಚೈತನ್ಯಕ್ಕೆ ನಿತ್ಯತ್ವವನ್ನು ಎಟರ್ನ್ಯಾಲಿಟಿ ಆಲ್ವೇಸ್ ಜೀವ ಎಕ್ಸಿಸ್ಟ್ ಅನ್ನೋದರನ್ನು ಹರೇಹೇ ಸ್ವಾತಂತ್ರ್ಯಂ ಹರಿಯಾದ ಪರಮಾತ್ಮನ ಸ್ವಾತಂತ್ರ್ಯವನ್ನು ಚ ಬೋತ್ ಜಾನಾತಿ ತಿಳ್ಕೊಳ್ತಾನೋ ಸ ಅವನು ಜ್ಞಾನಿ ಜ್ಞಾನಿಯಾಗಿದ್ದಾನೆ ಸರಿಯಾದ ಜ್ಞಾನ ಉಳ್ಳವನಾಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ವಾತಂತ್ರ್ಯ ಅಭಿಮಾನ ಅಭಾವಾತ್, ಯಾಕೆ ಅವನು ಜ್ಞಾನಿ ಅಂದ್ರೆ ಸ್ವಾತಂತ್ರ್ಯ ಅಭಿಮಾನ ಅಭಾವಾತ್, ಅವನಿಗೆ ಸ್ವಾತಂತ್ರ್ಯವಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಭಿಮಾನ ಇಲ್ಲ. ಈಗ ಒಂದು ಮರ್ಡರ್ ನಾನು ಎಕ್ಸಾಂಪಲ್ ಕೊಟ್ಟಿಲ್ಲ, ಅವನಿಗೆ ಅಭಿಮಾನ ಏನು, ನನಗೆ ಒಂದು ಬೆನಿಫಿಟ್ ಬರಬೇಕಂತ. ಹೀ ಇಸ್ ಇಂಟ್ರೆಸ್ಟೆಡ್ ಇನ್ ಹಿಸ್ ಸೆಲ್ಫಿಶ್ ಮೋಟಿವ್ಸ್. ಇಲ್ಲಿ ಜ್ಞಾನಿಯಾದವನಿಗೆ ಸ್ವಾತಂತ್ರ್ಯ ಇಲ್ಲ, ಅಭಿಮಾನ ಇಲ್ಲ, ಯಾವುದರ ಮೇಲೆ ಒಂದು ಅಪೇಕ್ಷೆ ಇಲ್ಲ, ಡಿಟ್ಯಾಚ್ಡ್ ಫೀಲಿಂಗ್ ಇದೆ ಅವನಿಗೆ. ಅದಕ್ಕೆ ಸ್ವಾತಂತ್ರ್ಯ ಅಭಿಮಾನ ಅಭಾವಾತ್, ಆ ಕಾರಣದಿಂದ ಅವನು ನಿಜವಾದ ಜ್ಞಾನಿಯಾಗಿದ್ದಾನೆ. ಹಂತ ಅಹಂ ಇತಿವ ಅಸ್ಯ ಅಯಂ ಹಂತ ಇತಿವ ನ ಜಾನಾತಿ. ನಾನು ಕೊಲ್ಲುವವನು, ಅವನು ನನ್ನಿಂದ ಕೊಲ್ಲಲ್ಪಡುತ್ತಾ ಇದ್ದಾನೆ, ಈ ವಿಧವಾಗಿ ಅವನು ಭಾವನೆ ಮಾಡುವುದಿಲ್ಲ. ಜಾನಾತಿ ಇತಿ ಅಜ್ಞಾನೇ ಅಭಿಮಾನ ಅಭಾವೇ ಅಪರಹ ಹೇತು ಉಚ್ಯತೆ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅಭಿಮಾನ ಅಭಾವ ಅಂದ್ರೆ ಆಬ್ಸೆನ್ಸ್ ಆಫ್ ಅಟ್ಯಾಚ್ಮೆಂಟ್. ಆಬ್ಸೆನ್ಸ್ ಆಫ್ ಅಟ್ಯಾಚ್ಮೆಂಟ್ ಇದ್ದಾಗ ನಾವೇನು ಮಾಡ್ತೀವಿ, ನಮಗೆ ಯಾವುದರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೇ ಇದ್ದರೆ, ಕೇವಲ ಪರಮಾತ್ಮನ ಮೇಲೆ ಅಟ್ಯಾಚ್ಮೆಂಟ್ ಇದ್ದರೆ, ಕೇವಲ ಪರಮಾತ್ಮನೇ ಸ್ವತಂತ್ರ ಅಂತ ತಿಳ್ಕೊಂಡರೆ, ನಾವು ಮೋಕ್ಷದ ಕಡೆ ಪ್ರಯಾಣ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ ವೇದ ಅಂತ. ವೇದ ಅಂದ್ರೆ ತಿಳುಕೋ ಅಂತೇಳಿ. ವೇದ ಅಂದ್ರೆ ನೋ, ಯು ನೋ, ಯು ಬೆಟರ್ ನೋ. ವೇದ ಇತಿ ಏನು, ಅವಿನಾಶಿನಂ. ಅವಿನಾಶಿನಂ ಅಂದ್ರೆ ಬಿಂಬನಾಶಾದಿ ನಿಮಿತ್ತಕ ನಾಶಹೀನಂ ಅಂತೇಳಿ ಹೇಳ್ತಾ ಇದ್ದಾರೆ. ಅವಿನಾಶನಂ ಅಂದ್ರೆ ಬಿಂಬನಾಶಾದಿ ನಿಮಿತ್ತಕ ನಾಶಹೀನಂ. ಇದು ಯಾವ ಪರವಾಗಿ, ಜೀವ ಪರವಾಗಿ ಹೇಳ್ತಾ ಇದ್ದಾರೆ. ಜೀವ ಅವಿನಾಶಿ, ಜೀವನಿಗೆ ನಾಶವಿಲ್ಲ. ಯಾಕೆ, ಬಿಂಬನಾಶ ಮುಂತಾದಂತಹ ಕಾರಣಗಳಿಂದ ನಾಶ ಇಲ್ಲ. ಸೊ ಹಿ ಡಸ್ ನಾಟ್ ಹ್ಯಾವ್ ದಟ್ ಕೈಂಡ್ ಆಫ್ ಎ ಡಿಸ್ಟ್ರಕ್ಷನ್. ಅದಕ್ಕೆ ಹೇಳ್ತಾ ಇದ್ದಾರೆ ಮಾತ್ರ ಸ್ಪರ್ಶ ಇತಿ ಅತ್ರ ಉಕ್ತ ದಿಶಾ ಅಭಿಮಾನ ಕೃತ ಏವ ರಾಗದ್ವೇಷ ಶುಕಾದಿ ದೋಷಾಹ ನತು ಸ್ವತಃ ಇತಿ ಸ್ವತಃ ದೋಷಹೀನಮಿತಿ ವಾ. ಇಲ್ಲಿ ಒಂದು ಶಬ್ದದ ವಿಶೇಷವಾದ ಒಂದು ಅರ್ಥವನ್ನು ನಾವು ತಿಳ್ಕೋಬೇಕು. ಈ ಅವಿನಾಶಿ ಅನ್ನುವ ಶಬ್ದಕ್ಕೆ ಡಿಸ್ಟ್ರಕ್ಷನ್ ಇಲ್ಲದೇ ಇರುವುದು ಅಂತ ಒಂದು ಅರ್ಥ ಇದೆ. ಇನ್ನೊಂದು ನಾಶ ಅಂದ್ರೆ ನಷ್ಟವಾಗುವುದು, ನಾಶ ನಾಶ ನಮಗೆ ಇಲ್ಲಿ ನಮ್ಮ ದುಡ್ಡೆಲ್ಲ ನಾಶವಾಗಿಬಿಡುತ್ತೆ. ದಟ್ ಮೀನ್ಸ್ ಇಫ್ ವಿ ಲೂಸ್ ಎವ್ರಿಥಿಂಗ್ ವಿ ಸೇ ಇಟ್ ಗಾಟ್ ಡಿಸ್ಟ್ರಾಯ್ಡ್. ನಾಶವಾಯಿತು ಅಂದ್ರೆ ನಷ್ಟವಾಯಿತು ಅಂತ ಅರ್ಥ. ಸೊ ವಿನಾಶವಾಯಿತು ಅಂದ್ರೆ ವಿನಷ್ಟವಾಯಿತು, ಎವ್ರಿಥಿಂಗ್ ಗಾಟ್ ಡಿಸ್ಟ್ರಾಯ್ಡ್. ಸೊ ನಾಶ ಅನ್ನೋದು ನಷ್ಟ ಅನ್ನುವ ಶಬ್ದದಲ್ಲಿ, ನಷ್ಟ ಅಂದ್ರೆ ನಮ್ಗೇನು ದೋಷ, ದೋಷ ನಷ್ಟ. ಸೊ ದುಷ್ಟೇಶು ನಷ್ಟ ಶಬ್ದ ಪ್ರಯೋಗಾತ್ ನಾಶೋ ಅತ್ರ ದೋಷೋಧ್ಯೇಯ ಅಂತೇಳಿ ಒಂದು ಪ್ರಮಾಣ. ಏನಂದ್ರೆ ನಾಶವಿಲ್ಲದೆ ಇರುವುದು ಅಂದ್ರೆ ದೋಷವಿಲ್ಲದೆ ಇರುವುದು ಅಂತ ಅರ್ಥ. ಸೊ ನಾಶ ಅಂದ್ರೆ ನಷ್ಟ, ನಷ್ಟವಿಲ್ಲದೆ ಇರುವುದು ಅಂದ್ರೆ ದೋಷವಿಲ್ಲದೆ ಇರುವುದು. ಏನು ದೋಷ ಇಲ್ಲ ಅಂದ್ರೆ, ನಮ್ಗೆ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಅಂತ ಹೇಳಿದಂಕೆ ಜೀವನಿಗೆ ನಿಜವಾಗಿ ನೋಡಿದ್ರೆ ನಮಗೆ ಸುಖ ದುಃಖಗಳು ಬರುತ್ತೆ. ಈ ಸುಖ ದುಃಖಗಳು ನಮಗೆ ಬರುವುದಕ್ಕೆ ಕಾರಣವೇನೆಂದರೆ, ನೋಡಿ ಮುಂಚೆ ನೀವು ನೋಡ್ತೀರ, ಜೀವ ಕೆನಾಟ್ ಇವನ್ ಬಿ ಕಟ್ ಆರ್ ಇಟ್ ಕೆನಾಟ್ ಬಿ ಅಚ್ಛೇದ್ಯ ಮದಾಹ್ಯಮ್ ಇದೆ ಇತ್ಯಾದಿ ಶಬ್ದಗಳೆಲ್ಲ ಬರುತ್ತೆ. ನೋ ಡ್ಯಾಮೇಜ್ ಕ್ಯಾನ್ ಬಿ ಕಾಸ್ಟ್ ಟು ದ ಜೀವ. ಜೀವನಿಗೆ ಯಾವ ಡ್ಯಾಮೇಜ್ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಿದ್ದರೂ ಕೂಡ ನಮಗೆ ಯಾವಾಗಲೂ ಸುಖ ದುಃಖ ಇಲ್ಲ, ವಿ ಹ್ಯಾವ್ ಸೋ ಮಚ್ ಆಫ್ ಫೀಲಿಂಗ್ಸ್ ಎಲ್ಲ ಬರುತ್ತೆ. ಕಾರಣವೇನೆಂದ್ರೆ ಮಾತ್ರ ಸ್ಪರ್ಶ, ಮಾತ್ರ ಸ್ಪರ್ಶ ಅಂತ ಶ್ಲೋಕದಲ್ಲಿ ವಿಸ್ತಾರವಾಗಿ ನಾವು ಅರ್ಥವನ್ನು ನೋಡಿದ್ದೀವಿ. ಬಿಕಾಸ್ ಆಫ್ ಅವರ್ ಅಟ್ಯಾಚ್ಮೆಂಟ್ ಟು ದ ಔಟ್ ಸೈಡ್ ಎಂಟಿಟೀಸ್ ವಿ ಫೀಲ್ ದಿಸ್ ಜಾಯ್ ಆರ್ ಸಾರೋ. ನಮಗೆ ಈ ಸುಖ ದುಃಖಗಳ ಒಂದು ಭಾವನೆ ಯಾಕೆ ಬರುತ್ತೆ ಅಂದ್ರೆ, ನಮಗೆ ಹೊರಗಿರುವ ವಸ್ತುಗಳ ಮೇಲೆ ಅಭಿಮಾನ, ಮಾತ್ರ ಸ್ಪರ್ಶ, ಆ ಅಭಿಮಾನ ಇದಕ್ಕೋಸ್ಕರ ನಮಗೆ ಸುಖ ದುಃಖಗಳು ಬರುತ್ತೆ. ನಮ್ಮ ಮಕ್ಕಳಿಗೆ ಏನನ್ನಾದ್ರೆ ನಮಗೆ ವಿ ಫೀಲ್ ಪೇಯಿನ್ ಆರ್ ಪ್ಲೇಷರ್, ಅವ್ರಿಗೆ ದೆಬ್ಬೆ ತಾಕಿದ್ರೆ ನಮಗೆ ಪೇಯಿನ್ ಬರುತ್ತೆ, ಅವ್ರಿಗೆ ಯಾವುದೋ ಒಳ್ಳೆ ರಿವಾರ್ಡ್ ಬಂದ್ರೆ ಸಂತೋಷ ಆಗುತ್ತೆ. ಯಾಕೆ, ಅಭಿಮಾನ. ಸೊ ಪ್ರತಿಯೊಂದಕ್ಕೂ ನಮಗೆ ಸುಖ ದುಃಖಗಳಿಗೆ ಕಾರಣ ನಮ್ಮ ಅಭಿಮಾನವೇ ನಮಗೆ ಸುಖ ದುಃಖಗಳಿಗೆ ಕಾರಣ. ಸೊ ಈ ಅಭಿಮಾನಗಳ ಮೂಲಕವಾಗಿ ನಮಗೆ ರಾಗದ್ವೇಷಾದಿಗಳು ಬರುತ್ತೆ ಹೊರತು, ಸ್ವತಃ ಜೀವಕ್ಕೆ ತಗೊಂಡ್ರೆ ಜೀವ ಇಟ್ ಸೆಲ್ಫ್ ಇನ್ಹರೆಂಟ್ಲಿ ಇಟ್ ಡಸ್ ನಾಟ್ ಹ್ಯಾವ್ ದ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ ಇಂದ ಬರುವಂತಹ ದೋಷಗಳು ಅದಕ್ಕೆ ಹತ್ತುವುದಿಲ್ಲ. ಅದಕ್ಕೆ ಜೀವನಿಗೆ ಅವಿನಾಶ ಅಂದ್ರೆ ದೋಷರಹಿತವ ಅಂದ್ರೆ ಸ್ವತಃ ಸ್ವಭಾವತಃ ದುಷ್ಟವಿಲ್ಲದೆ ಇರುವಂತ ದೋಷವಿಲ್ಲದೆ ಇರುವಂತಹದ್ದು ಅನ್ನುವ ಅರ್ಥ ನಮಗೆ ಸಿದ್ಧವಾಗುತ್ತೆ. ಅದಕ್ಕೆ ಈ ಅವಿನಾಶ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ನೋಡಿದರೆ, ದುಷ್ಟೇಶು ನಷ್ಟ ಶಬ್ದ ಪ್ರಯೋಗಾತ್ ನಾಶೋ ಅತ್ರ ದೋಷೋಧ್ಯೇಯ ನಿತ್ಯಂ ಸ್ವಾಭಾವಿಕ ನಾಶಹೀನಂ. ಸ್ವಾಭಾವಿಕವಾದ ನಾಶ, ಸ್ವಾಭಾವಿಕವಾದ ದೋಷ ಇಲ್ಲದೇ ಇದೆ ಕಾರಣದಿಂದ ಅವಿನಾಶಿ ಅನ್ನುವ ಶಬ್ದ ಜೀವನಿಗೂ ಅನ್ವಯವಾಗುತ್ತೆ. ಪರಮಾತ್ಮನ ಪರವಾಗಿ ಅನ್ವಯ ಮಾಡಿದಾಗ ಪರಮಾತ್ಮ ದೋಷರಹಿತ, ಅವನಿಗೆ ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ದೋಷರಹಿತ, ಸೊ ಅವನಿಗೂ ಅನ್ವಯವಾಗುತ್ತೆ. ಈ ವಿಧವಾಗಿ ಇದು ಪರಮಾತ್ಮನ ಪರವಾಗಿಯೂ ಅರ್ಥ ಮಾಡಬಹುದು, ಜೀವ ಪರವಾಗಿಯೂ ಅರ್ಥ ಮಾಡಬಹುದು. ಅಜಂ ಅಂತ ಹೇಳಿದರೆ ಏನಂ, ಅಜಂ ಅವ್ಯಯಂ ಅಂತೇಳಿ. ಅಜಂ ಅಂದ್ರೆ ಜನ್ಮರಹಿತ ಅಂತೇಳಿ, ಅಜಂ ಅಂದ್ರೆ ಉತ್ಪತ್ತಿಹೀನಂ. ಹುಟ್ಟು ಇಲ್ಲದವನು, ಪರಮಾತ್ಮನು ಹುಟ್ಟು ಇಲ್ಲದವನು, ಜೀವನಿಗೂ ಕೂಡ ಹುಟ್ಟು ಇಲ್ಲ. ಜೀವನಿಗೆ ಹುಟ್ಟು ಅಂದ್ರೆ ವಿ ಟೇಕ್ ಎ ಬರ್ತ್ ಅಂದ್ರೆ ನಮಗೆ ದೇಹ ಬರುವುದೇ ನಮ್ಮ ಹುಟ್ಟು ಹೊರತು, ದ ಜೀವದ ಸ್ವರೂಪ ತಗೊಂಡ್ರೆ ಸ್ವರೂಪಕ್ಕೆ ಹುಟ್ಟು ಇಲ್ಲ. ಜೀವ ಇಸ್ ಅನಾದಿ ನಿತ್ಯ, ಜೀವ ಇಸ್ ಎಟರ್ನಲ್. ಸೊ ಜೀವನಿಗೆ ಅಜ ಅಂತ ಕರಿತೀವಿ. ಅಜ ಅಂದ್ರೆ ಹುಟ್ಟು ಇಲ್ಲದವನು, ಸ್ವಭಾವತಃ ಹುಟ್ಟು ಇಲ್ಲದವನು ಜೀವ. ಅವ್ಯಯಂ ಅಂದ್ರೆ ಸ್ವರೂಪ ವಿಕಾರ ಶೂನ್ಯಂ ಅಂತೇಳಿ. ಇಲ್ಲಿ ನೋಡ್ರಿ, ಅವ್ಯಯ ಅನ್ನುವ ಶಬ್ದಕ್ಕೆ ವ್ಯಯ ಇಲ್ಲದವನು ಅಂದ್ರೆ ಸ್ವರೂಪ ವಿಕಾರ ಶೂನ್ಯನಾದ. ಅಂದ್ರೆ ಸ್ವರೂಪ ವಿಕಾರವೆಂದರೆ ಏನು ಅಂದ್ರೆ, ಇದು ಜೀವಪರವಾಗಿ ತಗೊಂಡರೆ ಜೀವನಿಗೆ ತನ್ನ ಸ್ವರೂಪ ವಿಕಾರ ಯಾವ ಇಲ್ಲದೆ ಅಂದ್ರೆ ಏನು, ಜೀವನ ಸ್ವರೂಪ ಎಂಥದ್ದು, ಅಸ್ವತಂತ್ರವಾದ. ಅಸ್ವತಂತ್ರ ಇಸ್ ಇನ್ಹರೆಂಟ್ ಟು ಜೀವ. ಜೀವ ಯಾವಾಗಲೂ ಅಸ್ವತಂತ್ರನೇ. ಈಗ ಅಸ್ವತಂತ್ರ, ಮಿಲಿಯನ್ ಇಯರ್ಸ್ ಕಳೆಗೆ ಅಸ್ವತಂತ್ರ, ಮಿಲಿಯನ್ ಇಯರ್ಸ್ ಆದ ಮೇಲೂ ಅಸ್ವತಂತ್ರನೇ. ಅಸ್ವತಂತ್ರ ಅನ್ನುವ ಸ್ವರೂಪ ಲಕ್ಷಣ ಜೀವನನ್ನು ಬಿಡುವುದಿಲ್ಲ. ಪರಮಾತ್ಮನಿಗೆ ಸ್ವತಂತ್ರ ಅನ್ನುವ ಸ್ವರೂಪ ಲಕ್ಷಣ ಅವನನ್ನು ಬಿಡುವುದಿಲ್ಲ. ಪರಮಾತ್ಮ ಯಾವಾಗಲೂ ಸ್ವತಂತ್ರ, ಅದಕ್ಕೆ ಅವನು ಅವ್ಯಯ. ನಾವು ಅವ್ಯಯರು ಯಾಕೆ ಅಂದ್ರೆ ನಾವು ಯಾವಾಗಲೂ ಅಸ್ವತಂತ್ರರೇ. ಸೊ ವಿ ನೆವರ್ ಟ್ರಾನ್ಸ್ಫಾರ್ಮ್, ನಮ್ಮ ಅಸ್ವತಂತ್ರ ಹೋಗುವುದಿಲ್ಲ, ಪರಮಾತ್ಮನಿಗೆ ಸ್ವತಂತ್ರ ಹೋಗುವುದಿಲ್ಲ. ಸೊ ಅವನು ಅವ್ಯಯ, ನಾವು ಅವ್ಯಯ. ಸೊ ಅವ್ಯಯಂ ಅಂದ್ರೆ ಸ್ವರೂಪ ವಿಕಾರ ಶೂನ್ಯನಾದವನು ಅಂತ ಅರ್ಥ. ಸೊ ಏನಂ ಜೀವಂ ಯದ್ವಾ ಅವಿನಾಶಿನಂ ನಿತ್ಯಂ ಸ್ವರೂಪತಃ ನಾಶಹೀನಂ ಅಜಂ ಜನ್ಮಹೀನಂ ಅವ್ಯಯಂ ನಿರ್ವಿಕಾರಂ ಅಂತೇಳಿ ಪರಮಾತ್ಮನ ಪರವಾದಾರ್ಥ. ಪರಮಾತ್ಮನ ಪರವಾದಾರ್ಥ ಅವಿನಾಶಿ ಅಂದ್ರೆ ನಿತ್ಯನಾದವನು, ಸ್ವರೂಪತಃ ನಾಶಹೀನನಾದವನು, ಅಜ ಅಂದ್ರೆ ಜನ್ಮಹೀನನಾದವನು, ಅವ್ಯಯ ಅಂದ್ರೆ ಯಾವ ವಿಕಾರವೂ ಇಲ್ಲದವನು ಅವನು ಪರಮಾತ್ಮ. ಸೊ ಅವನ ಪರವದಲ್ಲಿಯೂ ಆ ಅರ್ಥ. ಅತಯೇವ ಸರ್ವತಂತ್ರ ಸ್ವತಂತ್ರಂ, ಸೊ ಸರ್ವ ಸ್ವತಂತ್ರಂ ಏನಂ ಈಶ್ವರಂ ಯೋ ವೇದ ಜಾನಾತಿ. ಯಾರಾದರೆ ಸರ್ವತಂತ್ರ ಸ್ವತಂತ್ರನಾದ ಆ ಪರಮಾತ್ಮನ ಏನಂ ಅನ್ನುವ ಶಬ್ದ ಜೀವನಿಗೆ ಅರ್ಥ ಮಾಡಬಹುದು. ಅಲ್ಲಿ ವೇದ ವಿನಾಶನಂ ನಿತ್ಯಂ ಯ ಏನಂ ಅಜಂ ಅವ್ಯಯಂ ಅಂದ್ರೆ ಆ ಏನಂ ಅನ್ನುವ ಶಬ್ದ ಜೀವ ಪರವಾಗಿ ಅರ್ಥ ಮಾಡಬಹುದು, ಏನಂ ಅನ್ನುವ ಶಬ್ದ ಪರಮಾತ್ಮ ಪರವಾಗಿ ಅರ್ಥ ಮಾಡಬಹುದು. ಇಬ್ಬರು ಪರವಾಗಿ ಅರ್ಥ ಮಾಡಿದ್ರು ಕೂಡ ಆಲ್ ದ ಮೀನಿಂಗ್ಸ್ ದೇ ಸಿಟ್ ಇನ್ ಪ್ಲೇಸ್. ಸೊ ಈ ವಿಧವಾಗಿ ಸರ್ವತಂತ್ರನಾದಂತಹ ಆ ಈಶ್ವರನನ್ನು ಯಾರಾದರೆ ಯೋ ವೇದ ಯಾರು ತಿಳ್ಕೊಳ್ತಾರೋ, ವೇದ ಅಂದ್ರೆ ಜಾನಾತಿ, ವೇದ ಈಕ್ವಲ್ಸ್ ಜಾನಾತಿ, ಯೋ ವೇದ ಯೋ ಜಾನಾತಿ ಯಾರು ತಿಳ್ಕೊಳ್ತಾನೋ, ಸ ಅವನು ಪುರುಷ ಅಂತಹ ಪುರುಷ, ಜ್ಞಾನಿ ಜ್ಞಾನಿ ಅವನು ಜ್ಞಾನಿ. ಪುರುಷ ಅಂದ್ರೆ ಮೇಲ್ ಅಂತ ಅರ್ಥಲ್ಲ, ಮ್ಯಾನ್ ಅಂತ ಅರ್ಥಲ್ಲ. ಪುರುಷ ಅಂದ್ರೆ ಪುರು, ಈ ದೇಹದಲ್ಲಿ ಇದ್ದವನು ಜೀವ. ಸೊ ಪ್ರತಿಯೊಂದು ದೇಹಧಾರಣಮಾದ ಪ್ರತಿಯೊಂದು ಜೀವರಾಶಿ ಕೂಡ ಜ್ಞಾನಿಯಾಗಿರ್ತಾನೆ. ಕಥಂ ಕೇನ ಪ್ರಕಾರೇಣ ಕಂ ಘಾತಯತಿ ಕಂ ವಾಹಂತಿ. ಆ ಎರಡನೇ ಪಾದ ನೋಡಿ, ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿ ಕಂ ಅಂತ ಇದಲ್ಲವಾ, ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ ರಾಯರು. ಹಾಗೆ ಅಂತಹ ಜ್ಞಾನಿ ಕಥಂ ಹಾಗೆ ಕೇನ ಪ್ರಕಾರೇಣ ಕಂ ಘಾತಯತಿ ಯಾರು ಕೊಲ್ಲುತ್ತಾ ಇದ್ದಾರೆ, ಕಂ ವಾ ಹಂತಿ ಯಾರು ಕೊಲ್ಲಲ್ಪಡುತ್ತಾ ಇದ್ದಾರೆ, ಯಾರು ಕೊಲ್ಲುತ್ತಾ ಇದ್ದಾರೆ ಅಂತ. ಕಂ ಘಾತಯತಿ, ಸೊ ಒನ್ ಹೂ ಇಸ್ ಕಿಲ್ಲಿಂಗ್, ಒನ್ ಹೂ ಇಸ್ ಡೈಯಿಂಗ್. ಸೊ ಒನ್ ಕಿಲ್ಲಿಂಗ್ ಒನ್ ಡೈಯಿಂಗ್ ಅನ್ನುವ ಕಾನ್ಸೆಪ್ಟ್ ಅವನಿಗೆ ಇಲ್ಲ. ಹಿ ಡಸಂಟ್ ಥಿಂಕ್ ಲೈಕ್ ದಟ್. ಅಂದ್ರೆ ಘಾತಯಾಮಿ ಏನಂ ಇತಿವಾ, ನಾನು ಇವನನ್ನು ಕೊಲ್ಲುತ್ತಾ ಇದ್ದೀನಿ. ಹನ್ಮಿ ಏನಂ ಇತಿವಾ, ಅವನು ನನ್ನನ್ನು ಕೊಲ್ಲುತ್ತಾ ಇದ್ದಾನೆ, ಇಲ್ಲ ನಾನು ಅವನನ್ನು ಕೊಲ್ಲುತ್ತಾ ಇದ್ದೀನಿ ಇತ್ಯಾದಿ ಭಾವನೆಗಳು ವಾ ಭಾವಂ ನ ಕರೋತಿ. ಇಂತಹ ಯಾವ ಭಾವವನ್ನು ಕೂಡ ಅವನು ನ ಕರೋತಿ ಮಾಡುವುದಿಲ್ಲ, ಬಿಕಾಸ್ ಹೀಸ್ ಜ್ಞಾನಿ. ಸೊ ಆ ಜ್ಞಾನಿಯ ಲಕ್ಷಣವನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ದಟ್ ಈಸ್ ಗಿವನ್ ಇನ್ ದಿಸ್ ಈ ಶ್ಲೋಕದಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ಸೊ ವಿ ಕೆನ್ ಯಾರಾದ್ರೂ ಕ್ವಶನ್ಸ್ ಇದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕೊಳ್ಳಬಹುದು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ದಿಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡೂ ಇಟ್ ಬಿಟ್ ಶಾರ್ಟರ್ ಕ್ಲಾಸ್, ಯಾಕಂದ್ರೆ ನನಗೆ ಬೇರೆ ಕಾಲ್ ಹೊಂದಿದೆ. ಐ ಆಮ್ ಸಾರಿ ಫಾರ್ ದಟ್. ಸೊ ಈ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅನ್ನೋದು 22ನೇ ಶ್ಲೋಕ. ಅದಕ್ಕೆ ಭಾಷ್ಯ ತಾತ್ಪರ್ಯ ಪರವಾದ ಅರ್ಥವನ್ನು, ಆಮೇಲೆ ಗೀತಾವೃತ್ತಿ ಪರವಾದ ಅರ್ಥವನ್ನು, ಆಮೇಲೆ ಈ ಮುಂಚೆ ಹೇಳಿದ ಶ್ಲೋಕಗಳಾಗಲಿ ಈ ಶ್ಲೋಕಗಳಾಗಲಿ ಆರ್ ಇನ್ ಎನಿ ಅದರ್ ವೇ ಆಸ್ಪೆಕ್ಟ್ಸ್ ನಲ್ಲಿ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಏನಾದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕೇಳಬಹುದು. ಇವತ್ತಿನ ಕ್ಲಾಸ್ ಸೊ ವಿ ಆರ್ ಆಕ್ಚುಲಿ ಕಟ್ಟಿಂಗ್ ಶಾರ್ಟ್ ಎ ಲಿಟಲ್ ಬಿಟ್. ಸೊ ಅಲ್ಲಿವರೆಗೆ ಇವತ್ತಿನ ದಿನ ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ಮಸ್ತು. ಕಾಯೇನ ವಾಚ ಮನಸ್ಸೇಂದಿರವ ಬುದ್ಧ್ಯಾತ್ಮನ ವಾ ಮನಸ್ಸು ಸ್ವಭಾವಾತ್ ಕರೋಮಿ ಇದ್ದ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ.